ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಯೆರೆಮೀಯ ಹಿಂದಿನ ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದ ಮೆಸ್ಸಿಯನ ಕುರಿತಾಗಿ ಪ್ರವಾದಿಯಾದ ಯೆಶಾಯನು ಹೆಚ್ಚಾಗಿ ಬರೆದಿರುವುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಪಾಪಿಗಳ ಈ ರಕ್ಷಕನು ಹೇಗೆ ದೇವರ ಸನ್ನಿಧಿಯಿಂದ ಬಂದು ಒಬ್ಬ ಕನ್ಯೆಯಲ್ಲಿ ಜನಿಸಿ ಪರಿಶುದ್ಧ ಜೀವಿತವನ್ನು ಜೀವಿಸಿ ಯಾರೂ ಮಾಡದಿರುವ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎನ್ನುವುದನ್ನು ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 700 ವರ್ಷಗಳ ಮೊದಲೇ ದೇವರು ಯೆಶಾಯನ ಮನಸ್ಸಿನಲ್ಲಿ ಇಟ್ಟಿದ್ದನು. ಹೇಗಿದ್ದರೂ ಮೆಸ್ಸಿಯನು ಲೋಕದ ಪಾಪಗಳಿಗಾಗಿ ದಂಡ ತೆರೆಯುವುದಕ್ಕೆ ಒಂದು ಯಜ್ಞದ ಕುರಿಯ ಹಾಗೆ ತನ್ನ ರಕ್ತವನ್ನು ಸುರಿಸುತ್ತಾನೆ ಎಂದು ಯೆಶಾಯನು ಸಹ ಪ್ರವಾದಿಸಿದ್ದನು. ಒಂದು ಸಲ ಆತನ ಯಜ್ಞವು ಪೂರ್ಣಗೊಂಡಾಗ ಆತನು ಮರಣವನ್ನು ಜಯಿಸಿ ಸಮಾಧಿಯಿಂದ ಎದ್ದು ಬಂದು ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವವನ್ನು ಒದಗಿಸಿಕೊಡುವನಾಗಿದ್ದಾನೆ. ಈ ದಿನ ನಾವು ಇನ್ನೊಬ್ಬ ದೊಡ್ಡ ಪ್ರವಾದಿಯ ಕುರಿತಾಗಿ ಅಧ್ಯಯನ ಮಾಡುವುದಕ್ಕೆ ಯೋಜನೆ ಮಾಡಿಕೊಂಡಿದ್ದೇವೆ. ಅವನು ಪ್ರವಾದಿಯಾದ ಯೆರೆಮೀಯನು. ಪ್ರವಾದಿಯಾದ ಯೆಶಾಯನ ನಂತರ ಸುಮಾರು 100 ವರ್ಷಗಳವರೆಗೆ ಯೆರೆಮೀಯನು ಜೀವಿಸಿದ್ದನು. ನಾವು ಈಗಾಗಲೇ ನೋಡಿಕೊಂಡಿರುವ ಹಾಗೆ ಇಸ್ರಾಯೇಲ್ ದೇಶವು ದೀರ್ಘಕಾಲದವರೆಗೆ ಏಕೀಕರಣಗೊಂಡ ದೇಶವಾಗಿರಲಿಲ್ಲ. ಇದು ಇಸ್ರಾಯೇಲ್ ಮತ್ತು ಯಹೂದ ಎಂಬುದಾಗಿ ಎರಡು ಭಾಗವಾಯಿತು. ಯೆರೆಮೀಯನ ದಿವಸಗಳಲ್ಲಿ ಯಹೂದ ಮಾತ್ರ ಉಳಿದುಕೊಂಡಿತ್ತು. ಯಹೂದವು ದಕ್ಷಿಣದ ದೇಶವಾಗಿತ್ತು. ಸೊಲೋಮನನು ಕಟ್ಟಿಸಿದ್ದ ಆಲಯವು ಇದ್ದಂಥ ಯೆರೂಸಲೇಮ್ ಇದರ ಮುಖ್ಯ ಪಟ್ಟಣವಾಗಿತ್ತು. ನಾವು ಈಗಾಗಲೇ ಕಲಿತುಕೊಂಡ ಹಾಗೆ ಈ ಯಹೂದವು ಲೋಕಕ್ಕೆ ಮೆಸ್ಸಿಯನನ್ನು ಕಳುಹಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದಂತಹ ಕುಲವಾಗಿತ್ತು. ಯೆರೆಮೀಯನು ಒಬ್ಬ ಯಹೂದ್ಯನಾಗಿದ್ದನು. ಯೆರೂಸಲೇಮಿನಿಂದ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಚಿಕ್ಕ ಊರಿನಲ್ಲಿ ಇವನು ಹುಟ್ಟಿದ್ದನು. ಯೆರೂಸಲೇಮಿನಲ್ಲಿರುವ ದೇವಾಲಯದಲ್ಲಿ ಯೆರೆಮೀಯನ ತಂದೆ ಒಬ್ಬ ಯಾಜಕನಾಗಿದ್ದನು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿರುವ ಹೆಚ್ಚಿನ ಯಹೂದ್ಯರು ತಮ್ಮ ಪೂರ್ವಿಕರ ಸಂಪ್ರದಾಯಗಳನ್ನು ಅನುಸರಿಸುತ್ತಾ ಇನ್ನೂ ತುಂಬಾ ಧರ್ಮಶ್ರದ್ದೆಯುಳ್ಳವರಾಗಿದ್ದರು. ಆದರೆ ಅವರ ದೇವರಾದ ಕರ್ತನ ವಾಕ್ಯಕ್ಕೆ ಗಮನ ಕೊಟ್ಟಿರಲಿಲ್ಲ. ಹೀಗಿದ್ದರೂ ಯೆರೆಮೀಯನು ದೇವರ ವಾಕ್ಯವನ್ನು ಪ್ರೀತಿಸಿ ಅದಕ್ಕೆ ವಿಧೇಯನಾಗಿದ್ದ ಒಬ್ಬ ವ್ಯಕ್ತಿಯಾಗಿದ್ದನು. ದೇವರು ಲೋಕಕ್ಕೆ ಮೆಸ್ಸಿಯನನ್ನು ಕಳುಹಿಸಿಕೊಡುವ ದಿನಕ್ಕಾಗಿ ಇವನು ಎದುರು ನೋಡುವನಾಗಿದ್ದನು. ಯೆರೆಮೀಯನನ್ನು ಒಬ್ಬ ಪ್ರವಾದಿಯನ್ನಾಗಿ ದೇವರು ಹೇಗೆ ಕರೆದನೆಂಬುದನ್ನು ಈಗ ಕೇಳಿಸಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 1 ಅಧ್ಯಾಯದಲ್ಲಿ ಯೆರೆಮೀಯನು ಹೀಗೆ ಬರೆಯುತ್ತಾನೆ: ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸಿರುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದನು. ಆಗ ಯಹೋವನು ನನಗೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಈಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಈ ಪ್ರಕಾರ ದೇವರು ಯೆರೆಮೀಯನನ್ನು ತನ್ನ ಪ್ರವಾದಿಯಾಗುವುದಕ್ಕೆ ಕರೆದನು. ಅವನು ಜೊತೆ ಯಹೂದ್ಯರ ಬಳಿಗೆ ಹೋಗಿ ಅವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡದೆ ಕರ್ತನ ಕಡೆಗೂ ಮತ್ತು ಆತನ ಪರಿಶುದ್ಧ ವಾಕ್ಯದ ಕಡೆಗೂ ತಿರುಗಿಕೊಳ್ಳದಿದ್ದರೆ ದೇವರು ಅವರಿಗೆ ನ್ಯಾಯ ತೀರಿಸುವುದನ್ನೆಂಬುದನ್ನು ಅವರಿಗೆ ತಿಳಿಸುವುದಕ್ಕೆ ದೇವರು ಅವನನ್ನು ನೇಮಿಸಿದನು. ಯೆರೆಮೀಯನ ಕೆಲಸವು ಕಠಿಣವಾದದ್ದು ಮತ್ತು ಕಷ್ಟಕರವಾದದ್ದು ಆಗಿತ್ತು. ಯಾಕೆಂದರೆ ಅವರ ಧಾರ್ಮಿಕ ಕಾರ್ಯಗಳು ದೇವರನ್ನು ಮೆಚ್ಚಿಸುವುದಿಲ್ಲ ಎಂದು ಯಾರೊಬ್ಬರೂ ಅವರಿಗೆ ಹೇಳುವುದನ್ನು ಯಹೂದ್ಯರು ಇಷ್ಟಪಡುತ್ತಿರಲಿಲ್ಲ. ಹೇಗಿದ್ದರೂ ಪ್ರವಾದಿಯಾದ ಯೆರೆಮೀಯನು ಮನುಷ್ಯರನ್ನು ಮೆಚ್ಚಿಸುವನಾಗಿರಲಿಲ್ಲ. ಹಾಗಾಗಿ 24 ವರ್ಷಗಳವರೆಗೆ ಯೆರೆಮೀಯನು ಯೆರೂಸಲೇಮಿನಲ್ಲಿ ಯಹೂದ ದೇಶದುದ್ದಕ್ಕೂ ಪ್ರಸಂಗಿಸುತ್ತಾ ಹೀಗೆ ಹೇಳಿದನು: ನೀವು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕರ್ತನ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ಬ್ಯಾಬಿಲೋನ್ ದೇಶದ ಸೈನ್ಯದವರು ಬಂದು ಯೆರೂಸಲೇಮನ್ನು ಮುತ್ತಿ ಪಟ್ಟಣವನ್ನು ಮತ್ತು ದೇವಾಲಯವನ್ನು ಸುಟ್ಟು ನಾಶಪಡಿಸುತ್ತಾರೆ ಮತ್ತು ಅವರು ನಿಮ್ಮ ದೂರದೇಶಕ್ಕೆ ಸೆರೆಯಾಳುಗಳನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ದೇವರು ಅವರಿಗೆ ಅಪ್ಪಣೆ ಕೊಡುತ್ತಾನೆ ಎಂಬುದಾಗಿ ನಾನು ನಿಮಗೆ ಎಚ್ಚರಿಕೆ ಮಾಡುವಂತೆ ದೇವರು ಇಚ್ಛಿಸಿದ್ದಾನೆ. ಯಹೂದದಲ್ಲಿ ವಾಸವಾಗಿದ್ದ ಯಹೂದ್ಯರಿಗೆ ಎರೇಮಿಯನ್ನು ತಿಳಿಸಿದ ಸಂದೇಶ ಇದಾಗಿತ್ತು. ಎರೇಮಿಯನು ತನ್ನ ಜೊತೆ ಯಹೂದ್ಯರನ್ನು ಎಚ್ಚರಿಸುವುದನ್ನು ಎರೇಮಿಯನ ಬರವಣಿಗೆಗಳಿಂದ ಕೆಲವು ಪರಿಚ್ಛೇದಗಳನ್ನು ಓದಿಕೊಳ್ಳೋಣ. ಎರೇಮಿಯನ ಪುಸ್ತಕದಲ್ಲಿ 7ನೇ ಅಧ್ಯಾಯವನ್ನು ನಾವು ಓದುತ್ತಿದ್ದೇವೆ. ಯಹೋವನು ಎರೇಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಯಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಯಹೋವನಿಗೆ ಅಡ್ಡಬೀಳುವುದಕ್ಕೆ ಪ್ರವೇಶಿಸುವ ಸಕಲ ಯಹೂದ್ಯರೇ, ಯಹೋವನ ನುಡಿಗಳನ್ನು ಕೇಳಿರಿ. ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನೂ ಆದ ಯಹೋವನು ಹೀಗನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ಈ ಕಟ್ಟಡಗಳೇ ಯಹೋವನ ಆಲಯ, ಯಹೋವನ ಆಲಯ, ಯಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸೆವಿಡಬೇಡಿರಿ. ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದುಕೊಂಡು ಕಕ್ಷಿ ಪ್ರತಿಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ ಪರದೇಶಿಯನ್ನಾಗಲಿ ಅನಾಥನನ್ನಾಗಲಿ ವಿಧವೆಯನ್ನಾಗಲಿ ಹಿಂಸಿಸದೆ ಈ ಸ್ಥಳಗಳಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲೇ, ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. ಆಹಾ, ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆವಿಟ್ಟಿದ್ದೀರಿ. ನೀವು ಕಳವು, ಕೊಲೆ, ಹಾದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಿಮಗೆ ಪರಿಹಾರವಾಯಿತು ಎಂದು ಹೇಳಿ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ? ಎರೇಮಿಯಾ 7ನೇ ಅಧ್ಯಾಯ 1-10 ವಚನ. ಈ ಪ್ರಕಾರ ಎರೇಮಿಯನು ದೇವರನ್ನು ಅರಿತಿದ್ದೇವೆಂದು ಸೂಗು ಹಾಕಿ ತಮ್ಮ ಕ್ರಿಯೆಗಳಿಂದ ಅಲ್ಲಗಳೆಯುತ್ತಿದ್ದ ಯಹೂದ್ಯರನ್ನು ಗದರಿಸಿದನು. ಎರೇಮಿಯನು ಇನ್ನೂ ಕೂಡಿಸಿ ಹೇಳುವುದೇನೆಂದರೆ, ಯಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯಹೋವನನ್ನು ತೋರುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೀಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಹೀಗೆ ಎರೇಮಿಯನು ಯಹೂದದ ಜನರನ್ನು ಎಚ್ಚರಿಸಿದನು. ಅವನು ಅವರಿಗೆ, ನೀವು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಬ್ಯಾಬಿಲೋನಿನ ಸೈನ್ಯದವರು ಯೆರೂಸಲೇಮ್ ಪಟ್ಟಣವನ್ನು ಮತ್ತು ಆಲಯವನ್ನು ನಾಶಪಡಿಸುತ್ತಾರೆ ಮತ್ತು ನೀವು ಅವರ ಗುಲಾಮರಾಗಿರುತ್ತೀರಿ ಎಂದು ತಿಳಿಸಿದನು. ಇದರ ಕುರಿತು ನೀವು ಏನು ಆಲೋಚಿಸುತ್ತೀರಿ? ದೇವರು ಎರೇಮಿಯನ ಮೂಲಕವಾಗಿ ಅವರಿಗೆ ಹೇಳಿದಂತಹ ಮಾತಿಗೆ ಯಹೂದದ ಜನರು ಗಮನಕೊಟ್ಟು ಗೌರವಿಸಿದರೆಂದು ನೀವು ಅಂದುಕೊಳ್ಳುತ್ತೀರೋ? ಅದರಲ್ಲಿ ಅನೇಕರು ಈ ಎಚ್ಚರಿಕೆಗೆ ಗಮನ ಕೊಡಲಿಲ್ಲ. ಯಾಜಕರುಗಳು ಸಹ ಎರೇಮಿಯನ ಮಾತುಗಳನ್ನು ನಂಬಲಿಲ್ಲ. ನಿಜ ಹೇಳಬೇಕೆಂದರೆ ಅವನು ಹೇಳಿದ್ದನ್ನು ಯಾಜಕರುಗಳು ಕೇಳಿದಾಗ ಅವರು ಅವನನ್ನು ಸೆರೆ ಹಿಡಿದು ಚಾಟಿಯಿಂದ ಹೊಡೆಸಿ ಒಂದು ದಿನದ ಮಟ್ಟಿಗೆ ಅವನ ಕಾಲುಗಳಿಗೆ ಕೋಳ ತೊಡಿಸಿದನು. ತಮ್ಮ ಶತ್ರುಗಳಾದ ಬಾಬೇಲಿನವರು ಯೆರೂಸಲೇಮನ್ನು ಮುತ್ತಿಗೆ ಹಾಕಿ ಪಟ್ಟಣವನ್ನು ಮತ್ತು ಸೊಲೋಮೋನನು ಕಟ್ಟಿದ ಆಲಯವನ್ನು ನಾಶಗೊಳಿಸುವುದಕ್ಕೆ ದೇವರು ಅಪ್ಪಣೆ ಕೊಡುತ್ತಾನೆ ಎನ್ನುವುದನ್ನು ಯಾಜಕರುಗಳು ನಂಬುವುದು ಸಾಧ್ಯವಿರಲಿಲ್ಲ. ಅವರ ಅನಿಸಿಕೆಯಲ್ಲಿ ಇದು ಎಂದಿಗೂ ಸಂಭವಿಸುವುದಿಲ್ಲ. ಅವರು ಎರೇಮಿಯನ ಮೇಲೆ ಕೋಪಗೊಂಡಿದ್ದರು, ಯಾಕೆಂದರೆ ಎರೇಮಿಯನು ಯೆರೂಸಲೇಮಿನ ನಾಶನವನ್ನು ಮುಂದಾಗಿ ತಿಳಿಸಿದ್ದನು ಮತ್ತು ದೇವರ ಮಾತುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದನು. ದೇವರ ಪ್ರವಾದಿಯಾಗಿದ್ದ ಎರೇಮಿಯನ ಮಾತುಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಯಾಜಕರುಗಳು ಮತ್ತು ಜನರು ಮಾತ್ರ ತಿರಸ್ಕರಿಸಲಿಲ್ಲ. ಯಹೂದದ ಅರಸನು ಸಹ ಅವುಗಳನ್ನು ತಿರಸ್ಕರಿಸಿದನು. ನಿಜ ಹೇಳಬೇಕೆಂದರೆ ಎರೇಮಿಯನು ಬರೆದಿದ್ದ ಪುಸ್ತಕವನ್ನು ಅರಸನು ಓದಿದಾಗ ಅವನು ಒಂದು ಕತ್ತಿಯಿಂದ ಆ ಪುಸ್ತಕವನ್ನು ಕತ್ತರಿಸಿ ಅಂಗಳದಲ್ಲಿದ್ದ ಬೆಂಕಿಯ ಕುಂಡದೊಳಕ್ಕೆ ಅದನ್ನು ಎಸೆದನು. ಅದು ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಈ ರೀತಿಯಾಗಿ ಯಹೂದದ ಅರಸನು ಮಾಡಿದನು. ಅವನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಮತ್ತು ಕರ್ತನ ವಾಕ್ಯವನ್ನು ಅವನು ಅಂಗೀಕರಿಸಲಿಲ್ಲ. ಹೌದು, ಅರಸನು ಎರೇಮಿಯನ ಪುಸ್ತಕವನ್ನು ಸುಟ್ಟು ಹಾಕಿದನು, ಆದರೆ ಅವನು ದೇವರ ನಿಯಮವನ್ನು ಬದಲಾಯಿಸುವುದಕ್ಕಾಗಲಿಲ್ಲ. ಎರೇಮಿಯನು ಇನ್ನೊಂದು ಪುಸ್ತಕದಲ್ಲಿ ಅದನ್ನೆಲ್ಲವನ್ನು ಬರೆಯುವಂತೆ ದೇವರು ಸರಳವಾಗಿ ಅವನನ್ನು ನಿರ್ದೇಶಿಸಿದನು. ನೀವು ಎರೇಮಿಯನ ಪುಸ್ತಕವನ್ನು ಅಧ್ಯಯನ ಮಾಡಿದರೆ ಯಹೂದದ ಅರಸನು, ಯಾಜಕರುಗಳು ಮತ್ತು ಜನರು ಎರೇಮಿಯನನ್ನು ಆಗಾಗ್ಗೆ ಸೆರೆಯಲ್ಲಿ ಹಾಕಿ ಎಷ್ಟೊಂದು ಹಿಂಸಿಸಿದರೆಂಬುದನ್ನು ನೀವು ನೋಡುತ್ತೀರಿ. ಒಂದು ಸಲ ಅವರು ಎರೇಮಿಯನನ್ನು ಒಂದು ಆಳವಾದ ಕೆಸರಿನ ಗುಂಡಿಯೊಳಕ್ಕೆ ಹಾಕಿದರು, ಆದರೆ ದೇವರು ಅವನ ರಕ್ಷಣೆಗೆ ಬಂದನು. ಆಫ್ರಿಕಾ ದೇಶದ ಒಬ್ಬ ಮನುಷ್ಯನನ್ನು ದೇವರು ಅವನ ಬಳಿಗೆ ಕಳುಹಿಸಿದನು. ಅವನು ಎರೇಮಿಯನನ್ನು ಆ ಗುಂಡಿಯೊಳಗಿಂದ ಮೇಲಕ್ಕೆತ್ತಿದನು. ಆಲೋಚಿಸುವುದಕ್ಕೆ ಸ್ವಲ್ಪ ಪ್ರಾಮುಖ್ಯವಾದದ್ದೇನೆಂದರೆ ಯಹೂದ್ಯರಲ್ಲಿ ಹೆಚ್ಚಿನವರು ಪ್ರವಾದಿಯಾದ ಎರೇಮಿಯನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ತಿರಸ್ಕರಿಸಿದಾಗ್ಯೂ ಅವರು ಯಾರಿಗೂ ಕಿವಿಗೊಡುತ್ತಿರಲಿಲ್ಲ ಎಂದು ಇದರ ಅರ್ಥವಲ್ಲ. ಯಾರು ತಮ್ಮನ್ನು ತಾವೇ ಪ್ರವಾದಿಗಳೆಂದು ಕರೆದುಕೊಳ್ಳುತ್ತಿದ್ದರೋ ಅಂಥವರ ಮಾತುಗಳನ್ನು ಅವರು ಕೇಳುತ್ತಿದ್ದರು, ಆದರೆ ಅವರು ಸುಳ್ಳು ಪ್ರವಾದಿಗಳಾಗಿದ್ದರು. ಅನೇಕರು ತಮ್ಮನ್ನು ತಾವೇ ದೇವರ ಪ್ರವಾದಿಗಳನ್ನಾಗಿ ಮಾಡಿಕೊಂಡಿದ್ದರೆಂದು ವಾಕ್ಯಗಳು ನಮಗೆ ತಿಳಿಸುತ್ತವೆ, ಆದರೆ ಅವರ ಸಂದೇಶಗಳು ದೇವರಿಂದ ಬಂದವುಗಳಾಗಿರುತ್ತಿರಲಿಲ್ಲ. ಈ ಕಾರಣದಿಂದ ಅವರು ವಾಸ್ತವಿಕವಾಗಿ ಕಪಟಿಗಳು ಮತ್ತು ಮೋಸಗಾರರು ಆಗಿದ್ದರು. ಇದರ ಪರಿಣಾಮವಾಗಿ ಎರುಸಲೇಮಿನ ಮೇಲೆ ಬೀಳಲಿಕ್ಕಿದ್ದ ದೇವರ ನ್ಯಾಯತೀರ್ಪಿನ ವಿಷಯವನ್ನು ಎರೇಮಿಯನು ಸಾರಿದ ವೇಳೆಯಲ್ಲಿ ಸುಳ್ಳು ಪ್ರವಾದಿಗಳು ಯಹೂದದ ಜನರೊಂದಿಗೆ ಮಾತಾಡುತ್ತಾ, ಇಲ್ಲ ಇಲ್ಲ, ಎರೇಮಿಯನು ಪ್ರವಾದಿಸುತ್ತಿರುವ ನಾಶನವು ಸಂಭವಿಸುವುದಿಲ್ಲ, ಬಾಬೇಲಿನವರು ಎರುಸಲೇಮನ್ನು ನಾಶಗೊಳಿಸುವುದಿಲ್ಲ, ದೇವರ ಆಲಯವನ್ನು ಯಾರು ನಾಶ ಮಾಡುವುದಕ್ಕಾಗುವುದಿಲ್ಲ, ನೀವು ನಾಶನವನ್ನು ನೋಡುವುದಿಲ್ಲ, ನೀವು ಸಮಾಧಾನವನ್ನು ಮಾತ್ರ ಹೊಂದಿರುತ್ತೀರಿ, ಸಮಾಧಾನವಲ್ಲದೆ ಬೇರೊಂದಿರುವುದಿಲ್ಲ ಎಂದು ಹೇಳಿದರು. ನೀವು ಹೇಗಿದ್ದೀರಿ ಎಂದು ಕೇಳುವುದಕ್ಕೆ ಅವರ ಉತ್ತರದ ನಿರ್ದಿಷ್ಟ ಮಾನವೆಂದರೆ ಅದು ಸಮಾಧಾನವಲ್ಲದೆ ಬೇರೊಂದಲ್ಲ. ಆದರೆ ಎರೇಮಿಯನು ಎಲ್ಲಾ ಯಹೂದ್ಯರಿಗೆ ಮಾತಾಡುತ್ತಾ ಹೀಗೆ ಹೇಳುತ್ತಾನೆ, ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ, ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ, ಯಹೋವನ ಬಾಯಿಂದ ಹೊರಟಿದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ನಾನು ಈ ಪ್ರವಾದಿಗಳನ್ನು ಕಳುಹಿಸಲಿಲ್ಲ, ತಾವೇ ಆತುರಗೊಂಡರು, ನಾನು ಇವರಿಗೆ ಏನೂ ಹೇಳಲಿಲ್ಲ, ತಾವೇ ಪ್ರವಾದಿಸಿದರು. ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ಎರೇಮಿಯ 23:16, 21 ಮತ್ತು 22 ವಚನ. ಈ ಪ್ರಕಾರ ಎರೇಮಿಯನು ಅಸತ್ಯವನ್ನು ಬೋಧಿಸುವವರ ಮಾತುಗಳ ವಿಷಯದಲ್ಲಿ ಎಚ್ಚರದಿಂದಿರುವಂತೆ ಯಹೂದ್ಯರಿಗೆ ಎಚ್ಚರಿಕೆ ಕೊಟ್ಟನು. ಹೇಗಿದ್ದರೂ ದುರದೃಷ್ಟವಶಾತ್ ಯಹೂದದ ಹೆಚ್ಚಿನ ಜನರು ದೇವರ ಪ್ರವಾದಿಯಾದ ಎರೇಮಿಯನ ಎಚ್ಚರಿಕೆಯನ್ನು ಗಮನಿಸಲಿಲ್ಲ. ಬದಲಾಗಿ ಅವರು ಸುಳ್ಳು ಪ್ರವಾದಿಗಳ ಮಾತುಗಳನ್ನು ನಂಬಿದರು. ಅದೂ ಅಲ್ಲದೆ ಕೊನೆಯಲ್ಲಿ ತುಂಬಾ ತಡವಾದ ನಂತರ ಅರಸನು, ಯಾಜಕರುಗಳು, ಜನರು ಮತ್ತು ಸುಳ್ಳು ಪ್ರವಾದಿಗಳು ದೇವರ ನಿಜವಾದ ಮಾತುಗಳನ್ನು ಸಾರಿದವರು ಯಾರು ಎನ್ನುವುದನ್ನು ತಿಳಿದುಕೊಂಡರು. ಯೆರೂಸಲೇಮಿನ ನಾಶನಕ್ಕೆ ಸಂಬಂಧಿಸಿದಂತೆ ಎರೇಮಿಯನು ಹೇಳಿದ ಪ್ರತಿಯೊಂದು ನೆರವೇರಿದ್ದರಿಂದ ಅವರು ಇದನ್ನು ತಿಳಿದುಕೊಳ್ಳುವುದಕ್ಕಾಯಿತು. ದೇವರ ಮಾತುಗಳು ಯಾವಾಗಲೂ ನಿಜವಾಗಿಯೂ ಬರುತ್ತವೆ. ವಾಕ್ಯ ಏನು ಹೇಳುತ್ತದೆಂಬುದನ್ನು ಆಲಿಸಿರಿ. ಬಾಬೇಲಿನ ಅರಸನಾದ ನೆಬಿಕೊದ್ನೇಚರನು ಚಿದ್ಕಿಯನ ಆಳಿಕೆಯ 9ನೇ ವರ್ಷ 10ನೇ ತಿಂಗಳಿನ 7ನೇ ದಿನದಲ್ಲಿ ಸರ್ವ ಸೈನ್ಯ ಸಹಿತವಾಗಿ ಯೆರೂಸಲೇಮಿಗೆ ಬಂದು ಅಲ್ಲಿ ಪಾಳೆಯ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದಿಬ್ಬವನ್ನು ಮಾಡಿ ಚಿದ್ಕಿಯನ ಆಳಿಕೆಯ 11ನೇ ವರ್ಷದವರೆಗೆ ಅದಕ್ಕೆ ಮುತ್ತಿಗೆ ಹಾಕಿದರು. ಗೋರಕ್ಷಾಮದ ದೆಸೆಯಿಂದ ಪಟ್ಟಣದಲ್ಲಿರುವವರಿಗೆ ಆಹಾರ ಸಿಕ್ಕದೇ ಹೋಯಿತು. ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದ ಕಸ್ತಿಯರ 11ನೇ ವರ್ಷದ 4ನೇ ತಿಂಗಳಿನ 9ನೇ ದಿವಸ ಪೌಳಿಗೋಡೆಯಲ್ಲಿ ಒಂದು ದ್ವಾರವನ್ನು ಮಾಡಿದ್ದರಿಂದ ಒಳಗಿದ್ದ ಎಲ್ಲ ಸೈನಿಕರು ಅದೇ ರಾತ್ರಿ ಅರಸನ ತೋಟದ ಬಳಿಯಲ್ಲಿರುವ ಬಾಗಿಲಿನ ಮೂಲಕ ಪಟ್ಟಣದೊಳಗಿಂದ ಹೊರಟು ಓಡಿ ಹೋಗಿ ಯಹೂದದ ಅರಸನನ್ನು ಸೆರೆ ಹಿಡಿದರು. ಅನಂತರ ಕಸ್ದಿಯರು ಅವನನ್ನು ಹಮಾತ್ ಪ್ರದೇಶದ ರಿಬ್ಲದಲ್ಲಿದ್ದ ತಮ್ಮ ಅರಸನ ಬಳಿಗೆ ತೆಗೆದುಕೊಂಡು ಬರಲು ಆ ಅರಸನು ಅವನಿಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅವನ ಎದುರಿನಲ್ಲಿಯೇ ವಧಿಸಿ ಯಹೂದದ ಸಕಲ ಸರದಾರರನ್ನು ರಿಬ್ಲದಲ್ಲಿ ಕೊಲ್ಲಿಸಿದನು. ಇದಲ್ಲದೆ ಬಾಬೆಲಿನ ಅರಸನು ಚಿತ್ಕಿಯನ ಎರಡು ಕಣ್ಣುಗಳನ್ನು ಕಿತ್ತು ಅವನಿಗೆ ಬೇಡಿ ಹಾಕಿ ಬಾಬೆಲಿಗೆ ತೆಗೆದುಕೊಂಡು ಹೋಗಿ ಅವನು ಜೀವದಿಂದಿರುವವರೆಗೆ ಸೆರೆಯಲ್ಲಿ ಇಟ್ಟನು. ಯಹೋವನ ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನು ಸುಟ್ಟುಬಿಟ್ಟನು. ಇವನ ಜೊತೆಯಲ್ಲಿ ಬಂದಿದ್ದ ಕಸ್ದಿಯ ಸೈನ್ಯದವರು ಯೆರೂಸಲೇಮಿನ ಸುತ್ತುಗೋಡೆಗಳನ್ನೆಲ್ಲ ಕೆಡವಿದರು. ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾರನು ಕೇವಲ ದರಿದ್ರರಲ್ಲಿ ಅನೇಕರನ್ನು, ಪಟ್ಟಣಗಳಲ್ಲಿ ಉಳಿದವರನ್ನು, ಮೊದಲೇ ಬಾಬೆಲಿನ ಅರಸನ ಮೊರೆಹೊಕ್ಕವರನ್ನು, ಬೇರೆ ಎಲ್ಲ ಜನರನ್ನು ಸೆರೆಹೊಯ್ದನು. ಹೊಲಗಳನ್ನು, ದ್ರಾಕ್ಷೆಯ ತೋಟಗಳನ್ನು ವ್ಯವಸಾಯ ಮಾಡುವುದಕ್ಕಾಗಿ ದೇಶದ ಜನರಲ್ಲಿ ಕೇವಲ ದರಿದ್ರರನ್ನು ಮಾತ್ರ ಬಿಟ್ಟು ಹೋದನು. ಹೀಗೆ ಯಹೂದ್ಯರು ಸೆರೆಯವರಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು. ಹೀಗೆ ದೇವರು ತನ್ನ ಪ್ರವಾದಿಯಾದ ಯೆರೆಮೀಯನ ಬಾಯಿಂದ ನುಡಿಸಿದ ಪ್ರವಾದನೆಯ ಮಾತುಗಳು ಪ್ರತಿಯೊಂದನ್ನೂ ಆತನು ಹೀಗೆ ನೆರವೇರಿಸುವುದನ್ನೆಂಬುದನ್ನು ನಾವು ಆಲೋಚಿಸುತ್ತೇವೆ. ಯೆರೆಮೀಯನ ಮಾತುಗಳು ಸತ್ಯದ ಮಾತುಗಳಾಗಿದ್ದವೆಂಬುದನ್ನು ಯಹೂದ್ಯರೆಲ್ಲರೂ ತಿಳಿದುಕೊಂಡಿದ್ದರು. ಏನೇ ಆದರೂ ಈ ತಿಳಿವಳಿಕೆಯು ಅವರಿಗೆ ಸ್ವಲ್ಪ ಒಳಿತು ಮಾಡಿತ್ತು, ಯಾಕೆಂದರೆ ಈಗ ಅವರು ಬಾಬೆಲಿನ ಸೈನಿಕರ ಕೈಗಳಲ್ಲಿ ಸೆರೆಯಾಳುಗಳಾಗಿದ್ದರು. ಈ ದಿನ ನಾವು ನಮ್ಮ ಪಾಠವನ್ನು ಮುಕ್ತಾಯ ಮಾಡುವುದು ಹೇಗೆ? ಬಹುಮಟ್ಟಿಗೆ ಈ ಆಲೋಚನೆಯೊಂದಿಗೆ ನಾವು ಇದನ್ನು ಮುಗಿಸಬಹುದು. ನ್ಯಾಯ ತೀರ್ಪಿನ ದಿನದಂದು ಆದಾಮನ ಪ್ರತಿ ಸಂತಾನದವರು ಕೊನೆಯಲ್ಲಿ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಎನ್ನುವುದನ್ನು ತಿಳಿದುಕೊಳ್ಳುತ್ತಾರೆ. ಹೇಗಿದ್ದರೂ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎನ್ನುವುದನ್ನು ಈಗ ನೀವು ಗ್ರಹಿಸಿಕೊಳ್ಳುವಂತೆ ದೇವರು ಇಚ್ಛಿಸುತ್ತಾನೆ. ಯಾಕೆಂದರೆ ಭೂಮಿಯ ಮೇಲಿನ ನಿಮ್ಮ ಜೀವಿತ ಕಾಲದ ವೇಳೆಯಲ್ಲಿ ನೀವು ಕಡೆಗಣಿಸದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನ್ಯಾಯ ತೀರ್ಪಿನ ದಿನದಂದು ಇದು ನಿಮಗೆ ಯಾವ ಒಳ್ಳೆಯದನ್ನು ಮಾಡುವುದಿಲ್ಲ. ನ್ಯಾಯ ತೀರ್ಪಿನ ದಿನದಂದು ಪಶ್ಚಾತ್ತಾಪ ಪಡುವುದಕ್ಕೆ ಅದು ತುಂಬಾ ತಡವಾದದ್ದಾಗಿರುತ್ತದೆ, ಯಾಕೆಂದರೆ ನೀವು ನಿಮ್ಮ ಪಾಪಗಳಲ್ಲಿ ನಾಶವಾಗುತ್ತೀರಿ. ಅದಕ್ಕಾಗಿಯೇ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. 2 ಕೊರಿಂಥ 6:2. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಬಾಬೆಲಿಗೆ ಸೆರೆ ಹೋದ ಯಹೂದ್ಯರಿಗೆ ಏನು ಸಂಭವಿಸಿತೆಂಬುದನ್ನು ಮುಂದಿನ ಪಾಠದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಪ್ರವಾದಿಯಾದ ಯೆರೆಮೀಯನಿಂದ ಬರೆಯಲ್ಪಟ್ಟ ಕರ್ತನ ಈ ವಾಗ್ದಾನವನ್ನು ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯೆರೆಮೀಯ 29:13.